हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजात् सक्तमानसान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शभतो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्पदायकम् विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरि ओम्। ययातिर्नहुषः सम्राट् आसीत् सत्यपराक्रमः सपालयामास महीम् ईजे च बहुभिर्मखैः। ನಹುಷನ ಮಗನಾಗಿರತಕ್ಕಂಥ ಯಯಾತಿ ಅವರು ಸಾಮ್ರಾಟ್ ಆದರು. ಅನೇಕ ಯಜ್ಞಗಳನ್ನು ಮಾಡಿದ, ಇಡೀ ಭೂಮಂಡಲವನ್ನು ಪಾಲನೆ ಮಾಡಿದ ಯಯಾತಿ ಮಹಾರಾಜ. ಅತಿಭಕ್ತ್ಯ ಪಿತೃನರ್ಚನ್ ದೇವಾಂಶ್ಚ ಪ್ರಯತ ಸದಾ ಅನ್ವಗೃಹಾತ್ ಪ್ರಜಾ ಸರ್ವಾಃ ಯಯಾತಿರಪರಾಧಿತಃ. ಯಯಾತಿ ಮಹಾರಾಜ ಅತಿಭಕ್ತಿಯಿಂದ ಪಿತೃದೇವತೆಗಳನ್ನು ದೇವತೆಗಳನ್ನು ಪ್ರಯತ್ನಪೂರ್ವಕವಾಗಿ ಶ್ರದ್ಧೆಯಿಂದ ಅರ್ಚನೆ ಮಾಡಿದ. ಇದು ನೋಡಬೇಕಾದ ವಿಷಯ. ನಮಗೆ ಗುರುಸ್ಥಾನಿಯರು ಇವರೆಲ್ಲ. ಇವರು ಪಿತೃದೇವತೆಗಳನ್ನು ದೇವತೆಗಳನ್ನು ಹೇಗೆ ಅರ್ಚನೆ ಮಾಡಿದರು ಎಂದು ತಿಳ್ಕೊಂಡು ನಾವು ನಮಸ್ಕಾರ ಮಾಡಿದರೆ ನಾವು ಮಾಡಿದಂಥ ಫಲ ಬರುತ್ತೆ ನಮಗೆ. ಅಷ್ಟೇ ಅಲ್ಲ, ಎಲ್ಲ ಅಪರಾಜಿತ ಸೋಲ್ಲದಂಥವನಾಗಿ ಎಲ್ಲ ಪ್ರಜೆಗಳನ್ನು ಚೆನ್ನಾಗಿ ಅನ್ವಗೃಹಾತ್ ಪ್ರಜಾ ಪಾಲನೆ ಮಾಡಿದ, ಪ್ರಜೆಗಳನ್ನು ಮಕ್ಕಳಂತೆ ರಕ್ಷಣೆ ಮಾಡಿದ. ತಸ್ಯ ಪುತ್ರಾಃ ಮಹೇಶ್ವಾಸಾಃ ಸರ್ವೈ ಸಮುದಿತಾ ಗುಣೈಃ ದೇವಯಾನ್ಯಾಂ ಮಹಾರಾಜ ಶರ್ಮಿಷ್ಠಾಯಾಂ ಚ ಜಜ್ಞಿರೇ. ಆ ಯಯಾತಿ ಮಹಾರಾಜನಿಗೆ ದೇವಯಾನಿ ಶರ್ಮಿಷ್ಠ ಅಂತ ಇಬ್ಬರು ಹೆಂಡತಿಯರು. ಅವರಲ್ಲಿ ಮಹಾಧನುರ್ಧಾರಿಗಳಾಗಿರತಕ್ಕಂಥ ಸದ್ಗುಣವಂತರಾದ ಮಕ್ಕಳು ಹುಟ್ಟಿದ್ರು. ದೇವಯಾನ್ಯಾಂ ಅಜಾಯೇತಾಂ ಯದುಃ ತುರ್ವಸುರೇವ ಚ ದೃಹ್ಯುಶ್ಚ ಅನುಶ್ಚ ಪೂರುಶ್ಚ ಶರ್ಮಿಷ್ಠಾಯಾಂ ಚ ಜಗ್ನಿರೇ. ದೇವಯಾನಿಯಲ್ಲಿ ಯದು ತುರ್ವಸು ಅಂತ ಇಬ್ಬರು ಮಕ್ಕಳಾದರು. ಶರ್ಮಿಷ್ಠೆಯಲ್ಲಿ ದೃಹ್ಯು ಅನು ಪೂರು ಅಂತ ಮೂರು ಜನ ಮಕ್ಕಳಾಗ್ತಾ ಇದ್ದಾರೆ. ಸ ಶಾಶ್ವತೀ ಸಮಾಹ ರಾಜನ್ ಪ್ರಜಾ ಧರ್ಮೇಣ ಪಾಲಯನ್ ಜರಾಮಾರ್ಥನ್ ಮಹಾಘೋರಾಂ ನಾಹುಶೋ ರೂಪನಾಶಿನೀ. ಆ ಯಯಾತಿ ಮಹಾರಾಜ ಅನೇಕ ವರ್ಷಗಳ ಕಾಲ ಧರ್ಮದಿಂದ ಪ್ರಜೆಗಳನ್ನು ಪರಿಪಾಲನೆ ಮಾಡಿ ಸ್ವಲ್ಪ ಕಾಲಕ್ಕೆ ರೂಪವನ್ನು ನಾಶ ಮಾಡತಕ್ಕಂಥದ್ದು ಯಾವುದು ಅಂದರೆ ಮುದಿತನ, ಘೋರವಾದ ಮುದಿತನವನ್ನು ಪಡೆದು ಜರಾಭಿಭೂತ ಪುತ್ರಾನ್ ಸ ರಾಜಾ ವಚನಮಬ್ರವೀತ್ ಯದುಂ ಪೂರ್ವಂ ತುರ್ವಸುಂ ಚ ದ್ರುಹ್ಯಂ ಚಾನುಂ ಚ ಭಾರತ. ಆ ಮುದಿತನಕ್ಕೆ ಸಿಕ್ಕಾಕ್ಕೊಂಡಿರತಕ್ಕಂಥ, ಮುದಿತನಕ್ಕೆ ಬಗ್ಗಿ ಹೋಗಿರತಕ್ಕಂಥ ಜರಾಭಿಭೂತ ಆ ಮಹಾರಾಜ ತನ್ನ ಮಕ್ಕಳನ್ನು ವಿಶೇಷವಾಗಿ ಕೇಳುತ್ತಾ ಇದ್ದಾನೆ. 5 ಜನ ಮಕ್ಕಳನ್ನು, ಯದು ಪೂರು ತುರುಬಸು ದೃಹ್ಯು ಅನು, 5 ಜನರನ್ನು ಕೇಳುತ್ತಾ ಇದ್ದಾನೆ. ಯೌವನೇನ ಚರನ್ ಕಾಮಾನ್ ಯುವ ಯುವತಿಭಿಸ್ ಸಹ ವಿಹರ್ತು ಮಹಮಿಚ್ಛಾಮಿ ಸಾಹ್ಯಂ ಕುರುತ ಪುತ್ರಕಾ. ನೋಡಪ್ಪ, ನೀವೆಲ್ಲ ಯವನದಲ್ಲಿದ್ದೀರಿ, ನನಗೆ ಮುದಿತನ ಬಂದ್ಬಿಟ್ಟಿದೆ, ನಾನು ವಿಶೇಷವಾಗಿ ಯೌವನವನ್ನು ಯೌವನದಿಂದ ನಾನಾ ಕಾಮನೆಗಳನ್ನು ನಾನು ವಿಹಾರ ಮಾಡಬೇಕು ಅನೇಕ ಯುವತಿಗಳಿಂದ ಅಂತ ನನಗೆ ಮನಸ್ಸಲ್ಲಿದೆ, ನೀವು ಸಹಾಯ ಮಾಡಿ. ಆವಾಗ ಎಲ್ಲರೂ, ಮಕ್ಕಳು ಯೌವನದಲ್ಲಿದ್ದಾರೆ, ಅಪ್ಪ ಮುದಿತನದಲ್ಲಿದ್ದಾನೆ, ಅಪ್ಪ ಮಕ್ಕಳನ್ನು ಕೇಳೋದು, ನಿಮ್ಮ ಯೌವನ ನನಗೆ ಕೊಡಿ, ನನ್ನ ಮುದಿತನನೇ ತಗೊಳ್ಳಿ, ಯಾಕಿದೆಲ್ಲ ಆಯಿತು ಅಂದರೆ ತುಂಬ ಹಿಂದಕ್ಕೆ ಹೋಗಬೇಕು. ಏನದು ಅಂದರೆ ರಾಕ್ಷಸರ ದೈತ್ಯರ ಗುರುಗಳು ಶುಕ್ರಾಚಾರ್ಯರು, ಅವರ ಮಗಳು ದೇವಯಾನಿ, ದೈತ್ಯ ರಾಜ ವೃಷಪರ್ವ, ಆತನ ಮಗಳು ಶರ್ಮಿಷ್ಠ. ಶುಕ್ರಾಚಾರ್ಯರ ಮಗಳಾಗಿರತಕ್ಕಂಥ ದೇವಯಾನಿ, ಋಷಭರವರಾಜನ ಮಗಳಾಗಿರತಕ್ಕಂಥ ಶರ್ಮಿಷ್ಠ ಸಖಿಯರಿಂದ ಕೂಡಿಕೊಂಡು ಒಂದು ಕಡೆ ಸರೋವರಕ್ಕೆ ಸ್ನಾನಕ್ಕೆ ಹೋಗಿರ್ತಾರೆ, ಜಲಕ್ರೀಡೆಗೆ ಹೋಗಿರ್ತಾರೆ. ಆ ಜಲಕ್ರೀಡೆಗೆ ಹೋದಾಗ ಅಲ್ಲಿ ಇದ್ದಕ್ಕಿದ್ದಂತೆ ಗಂಧರ್ವರು ಬರ್ತಾರೆ. ಅವರನ್ನು ನೋಡಿ ಇವರು ಗಡಿಬಿಡಿಯಿಂದ ನೀರಿಂದ ಮೇಲಕ್ಕೆ ಬಂದು ತಮ್ಮ ತಮ್ಮ ವಸ್ತ್ರಗಳನ್ನು ತೆಗೆದುಕೊಳ್ಳುವಾಗ ಏನಾಯಿತು ಅಂದರೆ ದೇವಯಾನಿಯ ವಸ್ತ್ರಗಳನ್ನು ಶರ್ಮಿಷ್ಠೆ ಉಟ್ಟುಬಿಟ್ಲು. ದೇವಯಾನಿ ಮೇಲಕ್ಕೆ ಬರ್ತಾಳೆ, ತನ್ನ ವಸ್ತ್ರವಿಲ್ಲ, ಶರ್ಮಿಷ್ಠೆ ಉಟ್ಟುಬಿಟ್ಟಿದ್ದಾಳೆ. ಅದಕ್ಕೆ ದೇವಯಾನಿ ಕೇಳುತ್ತಾಳೆ, ಶರ್ಮಿಷ್ಠ ನೋಡು, ನಾನು ಬ್ರಾಹ್ಮಣ ಕನ್ಯಾ, ನೀನು ಕ್ಷತ್ರಿಯ ಕನ್ಯಾ, ದೈತ್ಯರಲ್ಲಿ ಕ್ಷತ್ರಿಯ ಕನ್ಯಾ ನೀನು, ಅದರಲ್ಲಿ ಶಾಸ್ತ್ರ ಪ್ರಕಾರ ನೀನು ಹುಟ್ಟದ್ದನ್ನು ನಾನು ಉಡಬಾರದು, ಮತ್ತೆ ನಾನು ಹುಟ್ಟದ್ದನ್ನು ನೀನು ತಗೊಂಡು ಬಿಟ್ಟಿದೀಯ, ಈಗ ನನಗೆ ವಸ್ತ್ರವೇ ಇಲ್ಲ, ವಸ್ತ್ರವಿಲ್ಲದೆ ನಿಂತಿದ್ದೇನೆ, ನನಗೇನು ಮಾಡ್ತೀಯ? ಅದಕ್ಕೆ ಶರ್ಮಿಷ್ಠೆ ರಾಜನ ಮಗಳಲ್ವಾ, ಸಿಟ್ಟು ಬಂತು. ಅವಾಗೆ ಹೀಯಾಳಿಸ್ತಾಳೆ, ನೀವೇನು ಬ್ರಾಹ್ಮಣರು ಅಂತ ಹೇಳ್ತೀರಲ್ವಾ, ನಮ್ಮ ಕಾಲತ್ರ ಬಿದ್ದಿರೋರು ನೀವು, ಪೌರೋಹಿತ್ಯ ಮಾಡಿಸಿಕೊಂಡಿರೋರು, ನಿಮಗೇನಿಷ್ಟಿದು, ಯಾಕೆ ನಾವು ಬಿಟ್ಟ ವಸ್ತ್ರ ನೀವು ತಗೋಬಾರದ ಅಂತ ನಾನಾ ರೀತಿಯಲ್ಲಿ ಹೇಳಿ ದೇವಯಾನಿಯನ್ನು, ವಸ್ತ್ರವಿಲ್ಲದೆ ನಿಂತಿರುವಂಥ ದೇವಯಾನಿಯನ್ನು ಒಂದು ಹಾಳು ಬಾವಿಯಲ್ಲಿ ದೂಡಿ ಹೊರಟು ಹೋಗ್ತಾಳೆ. ಅಂಥ ಸಮಯದಲ್ಲಿ ದೇವಯಾನಿಯ ಹಾಳು ಬಾವಿ ಒಳಗಿಂದ ಚೀರತಾ ಇರ್ತಾಳೆ, ನನ್ನ ಯಾರಾದರೂ ಕಾಯಿರಿ. ಆ ಸರಿಯಾದ ಸಮಯಕ್ಕೆ ಭಗವಂತ ಜೋಡಿಸ್ತಾನೆ ಎಲ್ಲವನ್ನ. ಅಲ್ಲಿಗೆ ಬೇಟೆಗೆ ಬಂದಂಥ ಮಹಾರಾಜ ಯಯಾತಿ ಮಹಾರಾಜ. ಆ ಮಹಾರಾಜ ಬಂದ, ಒಳಗಿರತಕ್ಕಂಥ ಹೆಣ್ಣು ಪಾಪ ತುಂಬ ಒದ್ದಾಡ್ತಾ ಇದ್ದಾಳೆ ಅಂತ ಕೈ ಕೊಟ್ಟು ರಕ್ಷಿಸಿದ. ಆವಾಗ ಆಕೆ ಹೇಳ್ತಾಳೆ, ರಾಜ ನೀನು ರಕ್ಷಣೆ ಮಾಡಿದ್ದೇನು ಸತ್ಯ, ಆದರೆ ನಾನು ವಿವಸ್ತ್ರಳಾಗಿರುವಂತಹ ಸ್ಥಿತಿಯಲ್ಲಿ ನನ್ನನ್ನು ನೋಡಿದ್ದೀಯಾ ನೀನು? ಆದ ಕಾರಣ ನಿನ್ನನ್ನು ಬಿಟ್ಟರೆ ನಾನು ಬೇರೊಬ್ಬರನ್ನು ಪತಿಯನ್ನಾಗಿ ನಾನು ಸ್ವೀಕಾರ ಮಾಡಬಾರದು, ನೀನು ನನ್ನನ್ನು ಪತ್ನಿಯನ್ನಾಗಿ ಸ್ವೀಕಾರ ಮಾಡಬೇಕು. ಆವಾಗ ಶುಕ್ರಾಚಾರ್ಯರಿಗೆ ಹೇಳ್ತಾಳೆ ಹೀಗಾಯಿತು ಅಂತ. ಶುಕ್ರಾಚಾರ್ಯರು ಹೇಳ್ತಾರೆ ನೀನೇ ಸ್ವೀಕಾರ ಮಾಡಬೇಕಪ್ಪ. ಆವಾಗ ಆಕೆಯನ್ನು ಮದುವೆ ಆಗ್ತಾರೆ. ಆವಾಗ ದೇವಯಾನಿ ತಂದೆ ಹತ್ರ ಬಂದು ನಡೆದದ್ದಲ್ಲ ಹೇಳ್ತಾಳೆ. ನಾವು ಈ ರಾಜರ ಹತ್ರ ಕಾಲ ಹತ್ರ ಬಿದ್ದಿರಬೇಕಾಗ ಅವಸರ ಅವಶ್ಯಕತೆ ಇಲ್ಲ, ಹೊರಟು ಹೋಗೋಣ ಅಂತ ಹೇಳಿದ ಕೂಡಲೇ ಮಗಳ ಮಾತಿಗೆ ಬದ್ಧರಾಗ್ತಾರೆ ಶುಕ್ರಾಚಾರ್ಯರು. ಆಕೆ ಮಾತಲ್ಲಿ ನ್ಯಾಯ ಇದೆ ಅಂತ ನೋಡ್ತಾರೆ, ತಾವು ಹೊರಡಲಿಕ್ಕೆ ಸಿದ್ಧರಾಗ್ತಾರೆ. ವೃಷಭರವ ರಾಜನಿಗೆ ಇವೆಲ್ಲ ಗೊತ್ತಾಗುತ್ತೆ. ದೈತ್ಯ ಗುರುಗಳು ಶುಕ್ರಾಚಾರ್ಯರು, ಅವರ ಬಲದಿಂದಲೇ ದೈತ್ಯರೆಲ್ಲ ಬದುಕಿದ್ದಾರೆ. ನನ್ನ ಮಗಳ ತಪ್ಪಿನಿಂದಾಗಿ ಈ ಥರ ಆಗಬಾರದು ಅಂತ ಶುಕ್ರಾಚಾರ್ಯರ ಪಾದವನ್ನು ಹಿಡಿತಾನೆ ವೃಷಭರವ ರಾಜ. ಆವಾಗ ಶುಕ್ರಾಚಾರ್ಯರು, ನಾನು ಇರಬೇಕಾದರೆ ನನ್ನ ಮಗಳ ಒಂದು ನಿಯಮವಿದೆ. ಏನು? ಇಷ್ಟು ಅವಮಾನ ಮಾಡಿದಂಥ ನಿನ್ನ ಮಗಳು ಶರ್ಮಿಷ್ಠೆ, ಈಗ ದೇವಯಾನಿ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ನಿನ್ನ ಮಗಳು ಶರ್ಮಿಷ್ಠೆಯನ್ನು ದೇವಯಾನಿಯ ಜೊತೆಗೆ ದಾಸಿಯನ್ನಾಗಿ ಕಳಿಸಬೇಕು, ಬೇರೆ ಗತಿ ಇಲ್ಲ. ಒಪ್ಪಿದ ರಾಜ. ಆಯಿತು, ನಿಮ್ಮ ಮಗಳಿಗೆ ದಾಸಿಯಾಗಿ ನನ್ನ ಮಗಳನ್ನ ಕಳಿಸ್ತೇನೆ ಅಂತ ಕಳಿಸಿಕೊಟ್ಟ. ಶುಕ್ರಾಚಾರ್ಯರು ಹೇಳ್ತಾರೆ ಯಾರಿಗೆ? ಯಯಾತಿಗೆ. ಹೇ ಯಯಾತಿ, ಅವಳು ದಾಸಿಯಾಗಿ ಬರ್ತಾ ಇದ್ದಾಳೆ ಶರ್ಮಿಷ್ಠ, ದಾಸಿಯಾಗಿ ಅವಳು ಸೇವೆಯನ್ನು ತಗೋ, ಮುಟ್ಟೋದಕ್ಕೆ ಹೋಗಬೇಡ ಅಂತ ಹೇಳುತ್ತಾರೆ. ಆತ ಹಾಗೇ ಇರ್ತಾನೆ, ಪಾಪ ಧರ್ಮಿಷ್ಠನಾಗಿರ್ತಾನೆ. ಅಂಥ ಕಾಲಕ್ಕೆ ಶರ್ಮಿಷ್ಠ ಒಂದು ದಿವಸ ರಾಜನ ಹತ್ರ ಬರ್ತಾಳೆ, ಬಂದು ಕೇಳ್ತಾಳೆ, ನೋಡು ರಾಜ, ನಾನು ನಿನ್ನ ಅಧೀನಾಗಿದ್ದೇನೆ, ನಮ್ಮಪ್ಪ ನಿಮ್ಮ ಜೊತೆ ಕಳಿಸಿದ್ದಾರೆ, ನಾನು ಕ್ಷತ್ರಿಯ ಕನ್ಯಾ, ನೀನು ಕ್ಷತ್ರಿಯ ರಾಜ, ನಾನು ವಿವಾಹಕ್ಕೆ ಸಿದ್ಧಳಾಗಿದ್ದೇನೆ, ನಾನು ನನ್ನನ್ನು ವಿವಾಹ ಆಗೋದು ನಿನ್ನ ಧರ್ಮ ಅಂತ ಹೇಳಿದಾಗ ರಾಜನಿಗೆ ಹೌದು ಧರ್ಮ, ಹಾಗೆ ಬಿಡಬಾರ್ದವಳನ್ನು, ಧರ್ಮ ಮಾಡಬೇಕಾ ಅಥವಾ ಅವಳನ್ನು ಸ್ವೀಕಾರ ಮಾಡಬೇಡ ಅಂತ ಶುಕ್ರಾಚಾರ್ಯರು ಹೇಳಿದ್ದನ್ನು ಪಾಲಿಸಬೇಕಾ? ಇದು ಪಾಲಿಸಲಿಲ್ಲವಾ? ಶುಕ್ರಾಚಾರ್ಯರು ಶಾಪ ಹಾಕ್ತಾರೆ. ಅವರು ಶಾಪಕ್ಕಾಗಿ ಬಿಟ್ಟುವ ಧರ್ಮಚ್ಯುತಿ ಆಗುತ್ತೆ. ಅದಕ್ಕೆ ಧರ್ಮಚ್ಯುತಿಗಿಂತ ಶಾಪ ತಗೊಳ್ಳೋದು ಉತ್ತಮ ಅಂತ ಹೇಳಿ ಆಕೆಯನ್ನು ಗಾಂಧರ್ವ ವಿಧಿಯಿಂದ ವಿವಾಹ ಆಗ್ತಾರೆ. ಆಗಿ ಮೂರು ಜನ ಮಕ್ಕಳನ್ನು ಪಡೀತಾರೆ, ರಹಸ್ಯವಾಗಿಟ್ಟಿರ್ತಾರೆ, ಅದು ಹೇಳಿರಲ್ಲ. ಒಂದು ದಿವಸ ದೇವಯಾನಿ ಮತ್ತು ಯಯಾತಿ ಮಹಾರಾಜ ಉದ್ಯಾನವನದಲ್ಲಿ ವಿಹಾರಕ್ಕೆ ಅಂತ ಹೋದಾಗ ಅಲ್ಲಿ ದೂರದಲ್ಲಿ ಮೂರು ಜನ ಮಕ್ಕಳು ಆಡ್ತಾ ಇರ್ತಾರೆ ಚೆಂಡಿನ ಚೆಂಡಿನಿಂದ ಆಡ್ತಾ ಇದ್ದರೆ ದೇವಯಾನಿ ನೋಡಿ ಹೇಳ್ತಾಳೆ, ತುಂಬ ಚೆನ್ನಾಗಿದ್ದಾರಲ್ಲ ಹುಡುಗರು, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿದಾಗ ಹೌದು ಹೌದು ಅಂತಾನೆ ರಾಜ. ದೇವರ ಸಂಕಲ್ಪ, ಆ ಚೆಂಡು ಇವರ ಹತ್ರ ಬಂದು ಬೀಳುತ್ತೆ, ಆ ಮಕ್ಕಳು ಇವರ ಹತ್ರ ಬರ್ತಾರೆ, ಈತನ ನೋಡಿ ಅಪ್ಪ ಅಂತ ಹತ್ತಿರಗೆ ಬರ್ತಾರೆ. ಆವಾಗ ದೇವಯಾನಿಗೆ ಸಂಶಯ ಬರುತ್ತೆ, ಈ ಮಕ್ಕಳು ಯಾರೋ ಅಂತ ಹೇಳಿದ್ದೀರಿ, ಅಂಥ ಕಾಲಕ್ಕೆ ಮಕ್ಕಳು ನಿಮ್ಮನ್ನು ಅಪ್ಪ ಅಂತ ಯಾಕೆ ಹತ್ತಿರ ಬಂದರು? ಕೊನೆಗೆ ಗೊತ್ತಾಗುತ್ತೆ. ದೇವಯಾನಿ ಶುಕ್ರಾಚಾರ್ಯ ಹೇಳ್ತಾಳೆ, ನೀವು ಕೊಟ್ಟ ನಿಯಮವನ್ನು ಮುರಿದಿದ್ದಾನೆ ರಾಜ, ಶರ್ಮಿಷ್ಠೆಯನ್ನು ಮದುವೆ ಆಗಿದ್ದಾನೆ ಅಂತ ಹೇಳಿದಾಗ ಆವಾಗ ಶುಕ್ರಾಚಾರ್ಯರು ಶಾಪ ಕೊಡ್ತಾರೆ, ನಿನಗೆ ಯೌವನದ ಮದದಿಂದ ಹೀಗೆ ಮಾಡಿದೀಯಾ, ಅದಕ್ಕೆ ನಿನಗೆ ಮುದಿತನ ಬರಲಿ ಅಂತ ಶಾಪ ಕೊಡ್ತಾರೆ. ಆವಾಗ ರಾಜ ಅವರ ಕಾಲಿಗೆ ಬೀಳುತ್ತಾನೆ, ಅಯ್ಯ ನಾ ಮಾಡಿದ್ರಲ್ಲಿ ಅಧರ್ಮ ಏನಾದ್ರಿದ್ರು ಹೇಳಿ, ನಾನು ಯೌವನದಲ್ಲಿದ್ದದ್ದಕ್ಕೆ ಕಣ್ಣು ಕಾಣದೆ ನಾನಾಗಿ ಆ ಹುಡುಗಿಯನ್ನು ಮದುವೆ ಆಗಿದ್ದರೆ ನೀವು ಶಾಪ ಕೊಡುವುದು ಸತ್ಯ. ಸರಿ, ಇದು ನಡೆದದ್ದು, ಆ ತಾನಾಗಿ ಬಂದಳು. ನನ್ನ ಧರ್ಮ ನಾನು ನಿರ್ವಹಣೆ ಮಾಡಿದ್ದೆ, ಏನು ಬೇಕಾದರೂ ಮಾಡಿ ನೀವು ಅಂತ ಹೇಳಿದಾಗ, ಆವಾಗ ಶುಕ್ರಾಚಾರ್ಯರು ನಡೆದದ್ದನ್ನು ಜ್ಞಾನದೃಷ್ಟಿಯಿಂದ ನೋಡಿ ಅವರು ಹೇಳ್ತಾರೆ, ರಾಜ ನನ್ನ ಮಾತಂತೂ ಸತ್ಯ, ನಿನಗೆ ಮುದಿತನ ಬಂದೇ ಬರುತ್ತೆ, ಆದರೆ ಕ್ಷಮಿಸಿದ್ದೇನೆ, ಅದಕ್ಕೆ ನಿನಗೆ ಒಂದು ವರವನ್ನು ಕೊಡ್ತಾ ಇದ್ದೇನೆ. ಏನು? ನೀನು ಯಾರಿಗೆ ಬೇಕಾದರೂ ನಿನ್ನ ಮುದಿತನವನ್ನು ಕೊಟ್ಟು ಅವರ ಯೌವನವನ್ನು ನೀನು ಪಡೆಯಬಹುದು, ಟ್ರಾನ್ಸ್ಫರ್ ಆಗುತ್ತೆ ನೋಡಪ್ಪ, ಇಷ್ಟು ವ್ಯವಸ್ಥೆ ಮಾಡಿಕೊ ಹೋಗು. ಇಲ್ಲಿ ನೋಡಿದರೆ ಯಯಾತಿ ಮಹಾರಾಜ ಅತ್ಯಂತ ಧಾರ್ಮಿಕ, ಅವರ ತಲೆಯಲ್ಲಿ ಒಂದು ಆಲೋಚನೆ ಇತ್ತು, ಇದು ಪ್ರಧಾನವಾದ. ಅಲ್ಲಿ ಭಾಗವತ ಭಾರತ ಗುರಿ ಇಟ್ಟು ಹೊಡೆಯುತ್ತಾರೆ. ಏನು ವಿಷಯ ಅಂದರೆ, ಮನುಷ್ಯನಾದವ ವಿರಕ್ತಿಯನ್ನು ಪಡೆಯಬೇಕು, ಭಗವಂತನ ಕಡೆಗೆ ಮನಸ್ಸು ಬರಬೇಕು, ವಿರಕ್ತಿಯನ್ನು ಪಡೆಯಬೇಕು. ಆ ವಿರಕ್ತಿ ಬರಬೇಕಾದರೆ ಹೇಗೆ ಬರಲಿಕ್ಕೆ ಸಾಧ್ಯ? ಅದಕ್ಕೆ ರಾಜನ ತಲೆಯಲ್ಲಿ ಒಂದಿತ್ತು. ಏನು ಅಂದರೆ, ಭೋಗಗಳನ್ನು ಪಟ್ಟು 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 ಸಾಕು ಅಂತ ಅನಿಸಿದ ಮೇಲೆನೇ ವಿರಕ್ತಿ ಬರಬೇಕು. ಹಾಗಾದರೆ ಭಗವಂತನ ಕಡೆಗೆ ಹೋಗಲಿಕ್ಕೆ ಬೇಕಾದ ವಿರಕ್ತಿ ಭೋಗ ಪಟ್ಟರೇನೆ ಬರುತ್ತೆ ಎಂಬುದು ತಲೆಯಲ್ಲಿ ಬಂತು. ಅದಕ್ಕಾಗಿ ಮುದಿತನದಲ್ಲಿದ್ದವರು ಮಕ್ಕಳನ್ನು ಕೇಳ್ತಾ ಇದ್ದಾರೆ, ನೋಡ್ರಪ್ಪ ನನಗೆ ಮೋಕ್ಷ ಬೇಕು, ಮೋಕ್ಷ ಬೇಕಾದರೆ ನನಗೆ ವೈರಾಗ್ಯ ಬೇಕು, ವೈರಾಗ್ಯ ಬೇಕಾದರೆ ಭೋಗದಿಂದಲೇನೆ ವೈರಾಗ್ಯ ಬರಬೇಕು, ನಾನಿನ್ನೂ ಭೋಗ ಪಡುವ ಸಂದರ್ಭದಲ್ಲಿಯೇನೆ ನನಗೆ ಮುದಿತನ ಬಂದ್ಬಿಡ್ತು. ಅಲ್ಲಿ ನೋಡಿ, ಅವರಿಗೆ ಈ ಯೌವನ ನನಗೆ ಬೇಕು, ಅದರಿಂದ ಭೋಗ ಪಡ್ತೇನೆ ಅಂತ ಭೋಗದ ಮೇಲೆ ಆಸೆಯಿಂದ ಹೇಳಿದ್ದಲ್ಲ, ಭೋಗದಿಂದಾಗಿ ವಿರಕ್ತಿ ಬರುತ್ತೆ ಅಂತ ಕಲ್ಪನೆ ಇದ್ದದ್ದರಿಂದ ಅದಕ್ಕಾಗಿ ಮಕ್ಕಳನ್ನು ಕೇಳ್ತಾ ಇದ್ದಾರೆ. ಇಷ್ಟು ಹೇಳದಿದ್ದರೆ ಅಯ್ಯೋ ಇದೇನಪ್ಪ ಹೀಗೆ ಕೇಳಿದ ಅಂತ ನಮಗೂ ಅನಿಸುತ್ತೆ. ಅದಕ್ಕೆ ಅಲ್ಲಿ ಕೇಳ್ತಾ ಇದ್ದಾರೆ, ತಂ ಪುತ್ರೋ ದೈವಯಾನೀಯ ಪೂರ್ವಜೋ ವಾಕ್ಯಮಬ್ರವೀತ್ ಕಿಂ ಕಾರ್ಯಂ ಭವತಃ ಕಾರ್ಯಂ ಅಸ್ಮಾಕಂ ಯೌವನೇನತೇ. ಅದರಲ್ಲಿ ದೇವಯಾನಿ ದೊಡ್ಡ ಮಗ ಯದು ಅವರು ಹೇಳ್ತಾ ಇದ್ದಾರೆ, ನಮ್ಮ ಯೌವನ ತಗೊಂಡು ನೀನು ಮಾಡೋದೇನಿದೆ? ಅವಾಗ ಹೇಳ್ತಾ ಇದ್ದಾರೆ, ಯಯಾತಿರಬ್ರವೀಯಂ ವಿಷಯಾನಹಂ, ನಿನ್ನ ಯೌವನ ನನಗೆ ಕೊಟ್ಟು ನನ್ನ ಮುದಿತರ ನೀ ತಗೋ, ನಿನ್ನ ಯೌವನದಿಂದ ನಾನು ವಿಷಯ ಸೌಖ್ಯಗಳನ್ನು ಅನುಭವಿಸ್ತೇನೆ. ಯಜತೋ ದೀರ್ಘಸತ್ರೈರ್ ಮೇ ಶಾಪಾಚ್ಚ ಉಷನಸೋ ಮುನೇ ಕಾಮಾರ್ಥ ಪರಿಹೀಣೋಯಂ ತಸ್ಯೇಯಂ ತೇನ ತಪ್ಪೇಯಂ ತೇನ ಪುತ್ರಕಾಃ. ನಾನು ಅನೇಕ ದೀರ್ಘ ಸತ್ರಗಳನ್ನು ಮಾಡಿದೆ ಅವಾಗ, ಹಾಗೂ ಶುಕ್ರಾಚಾರ್ಯರ ಶಾಪದಿಂದಲೂ ಕಾಮಕ್ಕೆ ನಾನು ದೂರ ಆಗಿದ್ದೆ, ಅದರಿಂದ ನಾನು ತುಂಬ ತಪಿಸಿ ಹೋಗ್ತಾ ಇದ್ದೇನೆ. ಮಾಮಕೇನ ಶರೀರೇಣ ರಾಜ್ಯಮೇಕ ಪ್ರಶಸ್ತುವ ಅಹಂ ತನ್ವಾಭಿವೇ ನವಯ ಯುವ ಕಾಮವಾಪ್ನುಯ. ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ವಿಶೇಷವಾಗಿರತಕ್ಕಂಥ ನನ್ನ ಮುದಿ ಶರೀರದಿಂದ ಈ ರಾಜ್ಯವನ್ನು ಒಬ್ಬರು ಪರಿಪಾಲನೆ ಮಾಡಿ, ನಾನು ನೂತನ ಶರೀರದಿಂದ ಯುವಕನಾಗಿ ಭೋಗಗಳನ್ನು ಪಡುತ್ತೇನೆ. ತೇ ನತಸ್ಯ ಪ್ರಜ್ಞಗೃಹನ್ ಯದು ಪ್ರಭೃತಯೋಜರಾಂ ತವಬ್ರವೀತ್ ತತಃ ಪೂರುಹು ಕನೀಯಾನ್ ಸತ್ಯ ವಿಕ್ರಮ. ಅವಾಗ ಯದು ದೃಹ್ಯು ಅನು ತುರ್ವಸು ನಾಲ್ಕು ಜನ ಒಪ್ಪಿಲ್ಲ, ನಾವು ಒಪ್ಪಲ್ಲ ಅಂದರು. ಅವಾಗ ಚಿಕ್ಕವನಾದ ಪೂರು ಹೇಳ್ತಾ ಇದ್ದಾನೆ, ಒಳ್ಳೆ ಸತ್ಯ ಪರಾಕ್ರಮನಾಗಿರತಕ್ಕಂಥ ಪೂರು ಹೇಳ್ತಾ ಇದ್ದಾನೆ, ರಾಜಂ ಶ್ಚರಾಭಿನವಯ ತನ್ವಾ ಯೌವನ ಗೋಚರ ಅಹಂ ಜರಾಂ ಸಮಾದಾಯ ರಾಜ್ಯೇ ಸ್ಥಾಸ್ಯಾಮಿ ತೇ ಅಗ್ನಯ. ಹೇ ರಾಜ, ನೂತನ ಶರೀರದಿಂದ ನೀನು ಸಂಚಾರ ಮಾಡಯ್ಯ. ನಿನ್ನ ಆಜ್ಞೆಯಿಂದ ಮುದಿತನವನ್ನು ಸ್ವೀಕಾರ ಮಾಡಿ ರಾಜ್ಯದಲ್ಲಿ ನಾನಿರ್ತೇನೆ. ಯವಮುಕ್ತಸ್ಸ ರಾಜ ಋಷಿ ತಪೋ ವೀರ್ಯ ಸಮಶ್ರಯಾತ್ ಸಂಚಾರಯಾಮಾಸ ಜರಾಂ ತದಾ ಪುತ್ರೇ ಮಹಾತ್ಮನಿ. ಶುಕ್ರಾಚಾರ್ಯರ ಬಲಬಲದಿಂದ ಯಯಾತಿ ಮಹಾರಾಜ ರಾಜರ್ಷಿ ತನ್ನ ತಪೋಬಲದಿಂದಲೂ ವಿಶೇಷವಾಗಿ ಮಹಾತ್ಮನಾಗಿರತಕ್ಕಂಥ ತನ್ನ ಮಗನಲ್ಲಿ ತನ್ನ ಪೂರ್ವಿನಲ್ಲಿ ತನ್ನ ಮುದಿತನವನ್ನು ಕಳಿಸಿಕೊಟ್ಟ. ಪೌರವೇಣಾಥ ವಯಸ ರಾಜಾ ಯೌವನಮಸ್ಥಿತಃ ಯಯಾತೇನಾಪಿ ವಯಸ ರಾಜ್ಯಂ ಪೂರುರಕಾರಯತ್. ಪೂರ್ವಿನ ವಯಸ್ಸಿನಿಂದ ಯಯಾತಿ ಯೌವನವನ್ನು ಪಡೆದು ವಿಶೇಷವಾಗಿ ಭೋಗಾದಿಗಳನ್ನು ಪಟ್ಟರು. ಯಯಾತಿ ಮುದಿತನವನ್ನು ಪೂರು ಸ್ವೀಕಾರ ಮಾಡಿ ರಾಜ್ಯವನ್ನು ಪಾಲನೆ ಮಾಡಿದ. ತಥೋ ವರ್ಷ ಸಹಸ್ರಾಣಿ ಯಯಾತಿರಪರಾಜಿತ ಸ್ಥಿತಸ್ಥ ನೃಪಶಾದ್ದೂಲ ಶಾದ್ದೂಲ ಸಮವಿಕ್ರಮ. ಆ ಯಯಾತಿ ವಿಶೇಷವಾಗಿ 1,000 ವರ್ಷಗಳ ಕಾಲ ಯೌವನವನ್ನು ಅನುಭವಿಸಿದರಂತೆ. ಯಯಾತಿರಭಿ ಪತ್ನಿಭ್ಯಾಂ ದೀರ್ಘಕಾಲಂ ವಿಗ್ರಹಸ್ಥ ಚ ವಿಶ್ವಾಚ್ಯ ಸಹಿತೋ ರೇಮೆ ಪುನಶ್ಚೈತ್ರರಥೇ ವನೇ. ವಿಶೇಷವಾಗಿ ಯಯಾತಿ ತನ್ನ 2 ಹೆಂಡತಿಯರಿಂದ ತುಂಬ ಕಾಲ ವಿಹಾರ ಮಾಡಿದರು. ಹಾಗೆ ವಿಶ್ವಾಚಿ ಎಂಬ ಅಪ್ಸರಸೆಯಿಂದ ಕೂಡಿಕೊಂಡು ಚೈತ್ರರಥವನಕ್ಕೆ ಹೋಗಿ ಅಲ್ಲೂ ಕ್ರೀಡೆ ಮಾಡಿದರು. ನಾಧ್ಯ ಗಚ್ಚತ್ ತದಾ ತೃಪ್ತಿಂ ಕಾಮಾನಾಂ ಸಮಹಾಯಶಾಃ ಅವೇತ್ಯ ಮನಸಾ ರಾಜನ್ನಿ ಮಾಂ ಗಾಥಾಂ ತದಾ ಜಗೌ. ಅಲ್ಲಿಯವರಿಗೆ ಎಷ್ಟು ಕಾಮಗಳನ್ನು ಭೋಗ ಪಡತಾ ಇದ್ದರೂ ತೃಪ್ತಿ ಅನ್ನೋದು ಬರಲಿಲ್ಲ, ಅವರಿಗೆ ವೈರಾಗ್ಯ ಎಂಬುದು ಹುಟ್ಟಿಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ. ಭೋಗ ಪಟ್ಟು 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 ವೈರಾಗ್ಯ ಬರಬೇಕು ಅಂತ ನನ್ನ ತಲೆಯಲ್ಲಿತ್ತು, ಅದು ತಪ್ಪು ಅಂತ ಗೊತ್ತಾಯಿತು. ಯಾಕೆ ತಪ್ಪು? ನ ಜಾತು ಕಾಮ ಕಾಮಾನಾಂ ಉಪಭೋಗೇ ನ ಶಾಮ್ಯತಿ ಹವಿಷಾ ಕೃಷ್ಣ ವರ್ತಮೇವ ಭೂಜ ಏವಾಭಿವರ್ಧತೆ. ಈ ಬಯಕೆಗಳನ್ನು ಅನುಭವಿಸಿ ಅನುಭವಿಸಿ ವೈರಾಗ್ಯ ಬರಬೇಕು ಅಂದರೆ ಎಷ್ಟು ಅನುಭವಿಸಿದರೂ ಇನ್ನಷ್ಟು ಬೆಳೆಯುತ್ತಷ್ಟೇ ಹೊರತು ಇದು ಕಡಿಮೆ ಆಗಲ್ಲ. ಹೇಗೆ ಅಗ್ನಿಗೆ ತುಪ್ಪದ ತುಂತುರು ತುಪ್ಪ ಹಾಕಿದರೆ ಹೇಗೆ ಇನ್ನಾ ಭೀಕರವಾಗಿ ಉರಿಯುತ್ತೋ ಹಾಗೆ ಇದು ಉರಿಯುತ್ತೆ. ಆದ್ದರಿಂದ ಬಯಕೆ ಇನ್ನಷ್ಟು ವೃದ್ಧಿಯಾಗುತ್ತೆ. ವೈರಾಗ್ಯ ಬರಬೇಕಾದರೆ ಜ್ಞಾನದಿಂದ ಬರಬೇಕಷ್ಟೇ. ಪೃಥಿವೀ ರತ್ನ ಸಂಪೂರ್ಣ ಹಿರಣ್ಯಂ ಪಶವಸ್ತ್ರೀಯ ನಾಲಮೇಕಸ್ಯ ತತ್ಸರ್ವಮಿತಿ ಮತ್ವಾ ಶಮಂ ವ್ರಜೇತ್. ಬಯಕೆಯಿಂದ ಇದ್ದವನಿಗೆ ರತ್ನ ಸಂಪೂರ್ಣವಾದ ಭೂಮಿಯನ್ನು ಕೊಟ್ಟರೂ ತೃಪ್ತಿ ಬರಲ್ಲ. ಬಂಗಾರ, ಪಶುಗಳು, ಸ್ತ್ರೀಯರು ಎಲ್ಲವೂ ಇಡೀ ಭೂಮಿಯಲ್ಲಿರತಕ್ಕಂಥ ಎಲ್ಲವೂ ಒಬ್ಬನಿಗೆ ಸಾಲದು ಅಂತ ಇಂದ್ರಿಯ ನಿಗ್ರಹ ಜ್ಞಾನದಿಂದ ಪಡ್ಕೋಬೇಕು. ಯದಾ ನ ಕುರುತೆ ಪಾಪಂ ಸರ್ವಭೂತೇಷು ಕರ್ಹಿಚಿತ್ ಕರ್ಮಣ ಮನಸ ವಾಚ ಬ್ರಹ್ಮ ಸಂಪದ್ಯತೆ ತದಾ. ಅವಾಗ ಹೇಳ್ತಾ ಇದ್ದಾರೆ, ನಮ್ಮ ಮನಸ್ಸಿನಿಂದ, ವಾಕ್ಯನಿಂದ, ಕರ್ಮದಿಂದಾಗಲಿ ಯಾವ ಪ್ರಾಣಿಗಳಿಗೂ ನಾವು ತೊಂದರೆ ಕೊಡದೇ ಇದ್ದರೆ ಭಗವಂತನನ್ನ ಅವನು ಪಡೆಯುತ್ತಾನೆ. ಯದಾಚಾಯಂ ನ ಬಿಭೇತಿ ಯದಾ ಚಾಸ್ಮನ್ನ ನ ಬಿಭ್ಯತಿ ಯದಾ ನೇಚ್ಛತಿ ನ ದ್ವೇಷ್ಟಿ ಬ್ರಹ್ಮ ಸಂಪದ್ಯತೆ ತದಾ. ಅವನು ವಿಶೇಷವಾಗಿ ಯಾವುದರಿಂದ ಭಯಪಡಲ್ಲ, ತನ್ನಿಂದ ಯಾರಿಗೂ ಭಯ ಕೊಡಲ್ಲ, ಯಾರನ್ನು ಯಾವುದನ್ನು ಬಯಸಲ್ಲ, ಯಾವುದನ್ನು ದ್ವೇಷ ಮಾಡಲ್ಲ. ಅಂಥವನು ಭಗವಂತನ ಪಾದವನ್ನು ಸೇರ್ತಾನೆ. ಇತ್ಯವೇ ಕ್ಷಮಃ ಪ್ರಾಜ್ಞಃ ಕಾಮಾನಾಂ ಫಲ್ಗುತಾಂ ನೃಪ ಸಮಾಧಾಯ ಮನೋಬುದ್ಧ್ಯಾ ಪ್ರತ್ಯಗೃಹ್ಣ ಜರಾಂ ಸುತಾತ್. ಈ ರೀತಿಯಲ್ಲಿ ಮಹಾಪ್ರಾಜ್ಞನಾಗಿರತಕ್ಕಂಥ ಜ್ಞಾನಿ ಈ ಕಾಮನೆಗಳು ತುಂಬ ತುಚ್ಛ ಅಂತ ತಿಳ್ಕೊಂಡು ಅಲ್ಲಿ ತುಂಬ ಮನಸ್ಸಿಗೆ ಬರ್ತಾ ಇದೆ, ಎಷ್ಟು ತಪ್ಪು ಕಲ್ಪನೆಯಲ್ಲಿ ಅಂದರೆ ಸುಖ ಈ ಸಂಸಾರದಲ್ಲಿ ಜೀವಿಗೆ ಸಿಗುವಂಥ ಸುಖ ಮನೋವಿಕಾರ ರೂಪವಾದ್ದೆ. ಅದು ಯಾವುದು ಬೇಕಾದರೂ ಆ ಮನೋವಿಕಾರ ಕೊಡುವುದು ಒಳಗಿರುವ ಭಗವಂತ ಮಾತ್ರ, ಮಿಕ್ಕದ್ದೆಲ್ಲ ನೆಪ. ಆ ಸುಖ ಅವನಿಂದ ಬರ್ತಾ ಇದೆ. ಅದು ಗೊತ್ತಿಲ್ಲದೆ ಸುಖ ವ್ಯಕ್ತಿಗಳು ಪದಾರ್ಥಗಳು ಕೊಡುತ್ತೆ ಅಂತ ಹೇಳಿ ಅವರ ಹಿಂದೆ ಬಿದ್ದು 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 ಜೀವನ ಕಳ್ಕೊಳ್ತೇವೆ. ಒಳಗೆ ಅಂತರ್ಮುಖಿಯಾಗಿ ಭಗವಂತನ ಪಾದ ಹಿಡಿದರೆ ಇವೆಲ್ಲ ತಾನಾಗಿ ಹೊರಟು ಹೋಗುತ್ತೆ ಅಂತ. ಈ ಕಾಮನೆ, ಕಾಮನೆ ಅಂದರೆ ಏನು? ದೇವರು ಕೊಡತಕ್ಕಂಥ ಈ ಒಂದು ಸಣ್ಣ ಮನೋವಿಕಾರ ರೂಪವಾಗಿರತಕ್ಕಂಥ ಸುಖಕ್ಕಾಗಿ ಸುಖ ಕೊಡದೇ ಇರತಕ್ಕ ಪದಾರ್ಥಗಳು ವ್ಯಕ್ತಿಗಳ ಹಿಂದೆ ಬೀಳುವುದೇ ಈ ಕಾಮನೆಗಳ ತುಚ್ಛತ್ವ. ಅದನ್ನು ನೋಡಿ ಮನೋಬುದ್ಧ್ಯಾ ಸಮಾಧಾಯ, ಮನಸ್ಸನ್ನು ಹೇಗೆ ನಿಗ್ರಹ ಮಾಡಿದರು ಅಂದರೆ ಅನುಭವದಿಂದ, ಅಂದರೆ ನಾನಾ ರೀತಿಯಾದ ಭೋಗಗಳಿಂದಾಗಿ ನಿಗ್ರಹ ಮಾಡಲಿಲ್ಲ, ಜ್ಞಾನದಿಂದ ನಿಗ್ರಹ ಮಾಡಿದರು. ಪ್ರತ್ಯಗೃಹ್ಣಾತ್ ಜರಾಂಸುತಾತ್, ತನ್ನ ಮಗನಿಂದ ಮುದಿತನವನ್ನು ಸ್ವೀಕಾರ ಮಾಡಿದ. ದತ್ವಾತ ಯೌವನಂ ರಾಜ ಪೂರ್ವಂ ರಾಜ್ಯೇ ಅಭಿಷಿಚ್ಯ ಚ ಅತೃಪ್ತ ಏವ ಕಾಮಾನಾಂ ಪೂರ್ವಂ ಪುತ್ರಮುವಾಚ. ಯಯಾತಿ ಮಹಾರಾಜ ತನ್ನ ಯೌವನವನ್ನು ಮಗನಿಗೆ ಕೊಟ್ಬಿಟ್ಟು ಪೂರ್ವವನ್ನು ರಾಜ್ಯದಲ್ಲಿ ಅಭಿಷೇಕ ಮಾಡಿ ಆತನು ಸರಿ ಹೇಳಿದನಂತ. ತ್ವಯಾ ದಯಾದವಾನಸ್ಮಿ ತ್ವಮೇ ವಂಶಕರಸ್ತುತಃ ಪೌರವೋ ವಂಶ ಇತಿ ತೇ ಖ್ಯಾತಿಂ ಲೋಕೇ ಗಮಿಷ್ಯತಿ. ಅಯ್ಯ, ನೀನು ನನಗೆ ನಿಜವಾದ ಮಗನಾದಿಯೋ, ನಿನ್ನಿಂದ ನಾನು ಮಗ ಅಂತ ಪಡ್ಕೊಂಡವನಾದೆ. ಅದರಿಂದ ಈ ವಂಶ ನಿನ್ನಿಂದ ಉದ್ಧಾರ ಆಗಲಿ. ಈ ವಂಶಕ್ಕೆ ಪೂರ್ವಿನ ವಂಶ ಅಂದರೆ ಪೌರವ ವಂಶ ಅಂತ ನಿನ್ನಿಂದ ಖ್ಯಾತಿ ಬರಲಿ ಅಂತ ಹೇಳಿದರು. ವೈಶಂಪಾಯನ ಹೇಳ್ತಾರೆ, ತತಃ ನೃಪಶಾರ್ದೂಲ ಪೂರ್ವಂ ರಾಜ್ಯೇ ಅಭಿಷಿಚ್ಯ ಚ ತತಃ ಸುಚರಿತಂ ಕೃತ್ವಾ ಭೃಗುತುಂಗೇ ಮಹಾತಪಾಹ. ನಂತರ ಪೂರ್ವಿನ ರಾಜ್ಯದಲ್ಲಿ ಅಭಿಷೇಕ ಮಾಡಿದ ಮೇಲೆ ಮಹಾತಪಸ್ವಿಯಾಗಿರ್ತಕ್ಕಂಥ ಯಯಾತಿ ಮಹಾರಾಜ ಭೃಗುತುಂಗ ಪರ್ವತಕ್ಕೆ ಹೋಗಿ ಅಲ್ಲಿ ಅನೇಕ ಸತ್ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಕಾಲೇನ ಮಹತಾ ಪಶ್ಚಾತ್ ಕಾಲಧರ್ಮಮುಪೇಯಿವಾನ್ ಕಾರಯಿತ್ವಾತು ಅನಶನಂ ಸದಾರ ಸ್ವರ್ಗಮಾಪ್ತವಾನ್. ನಂತರ ತುಂಬ ಕಾಲಾದ ಮೇಲೆ ತನ್ನ ಹೆಂಡತಿಯರ ಜೊತೆಗೆ ತಾನು ನಿರಾಹಾರ ವ್ರತವನ್ನು ಮಾಡಿ ಸ್ವರ್ಗವನ್ನು ಪಡೆದರು ಅಂತ. ಇತಿ ಶ್ರೀ ಮಹಾಭಾರತೇ ಆದಿಪರ್ವಣಿ ಸಂಭವ ಪರ್ವಣಿ ಯಯಾತಿ ಉಪಾಖ್ಯಾನೆ ಪಂಚಸಪ್ತತಿತಮೋಧ್ಯಾಯ. 75ನೇ ಅಧ್ಯಾಯವನ್ನು ಪೂರ್ಣಗೊಳಿಸಿ 76ನೆಯ ಅಧ್ಯಾಯವನ್ನು ಶುರು ಮಾಡ್ತಾ ಇದ್ದಾರೆ. ಜನಮೇಜಯರಾಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಯಾತಿ ಪೂರ್ವಜೋಸ್ಮಾಕಂ ದಶಮೋ ಯಃ ಪ್ರಜಾಪತೇ ಕಥಂ ದಶುಕ್ರತನಯಾಂ ಲೇಭೇ ಪರಮದುರ್ಲಭಾಂ ಏತದಿಚ್ಛಾಮ್ಯಹಂ ಶ್ರೋತುಂ ವಿಸ್ತರೇಣ ತಪೋಧನ ಆನುಪೂರ್ವ್ಯಾ ಚ ಸಮ್ಮೇಷಂ ಸ ರಾಜ್ಞೋ ವಂಶಕರಾನ್ ಪೃಥಕ್. ಅಯ್ಯ, ವಿಶೇಷವಾಗಿರತಕ್ಕಂಥ ಯಯಾತಿ ನಮ್ಮ ಪೂರ್ವಜರು ಪ್ರಜಾಪತೇ ದಶಮಃ, ಪ್ರಜಾಪತಿಯಿಂದ ನಮ್ಮ ವಂಶದಲ್ಲಿ ಅವರು 10ನೇ ಅವರು. ಅವರು ವಿಶೇಷವಾಗಿ ಶುಕ್ರಾಚಾರ್ಯರ ಮಗಳಾಗಿರತಕ್ಕಂಥ ದುರ್ಲಭಳಾಕೆ, ನೋಡಲಿಕ್ಕೂ ಸಿಗಲ್ಲ ಅಂಥ ದೇವಯಾನಿಯನ್ನು ಹೆಂಡತಿಯಾಗಿ ಹೇಗೆ ಪಡೆದರು? ನಂತರ ಅದನ್ನು ವಿಸ್ತಾರವಾಗಿ ಹೇಳಿ. ನಂತರ ನಮ್ಮ ವಂಶಕರ್ತರಾಗಿರತಕ್ಕಂಥ ರಾಜರ ಕುರಿತು ವಿಶೇಷವಾಗಿ ಕಾಲಾನುಗುಣವಾಗಿ ಎಲ್ಲವನ್ನು ವಿಸ್ತಾರವಾಗಿ ಹೇಳಬೇಕು ಅಂದರು. ಆವಾಗ ವೈಶಂಪಾಯನರು ಹೇಳುತ್ತಾ ಬರ್ತಾ ಇದ್ದಾರೆ. ಯಯಾತಿ ರಾಶೀನ್ ನೃಪತಿ ದೇವರಾಜ ಸಮದ್ಯುತಿ ತಂ ಶುಕ್ರ ವೃಷಪರವಾಣೌ ವವ್ರಾತೇ ವೈ ಯಥಾಪುರ. ಯಯಾತಿ ಮಹಾರಾಜ ಇಂದ್ರದೇವರಂತೆ ಇದ್ದ. ಆತನನ್ನು ವಿಶೇಷವಾಗಿ ಶುಕ್ರಾಚಾರ್ಯ ಮತ್ತು ವೃಷಪರವರಾಜ ಇಬ್ಬರು ಅಳಿಯನಾಗಿ ಸ್ವೀಕಾರ ಮಾಡಿದರು. ತತ್ತೇಹಂ ಸಂಪ್ರವಕ್ಷ್ಯಾಮಿ ಪೃಚ್ಛತೆ ಜನಮೇಜಯ ದೇವಯಾನ್ಯಾಸ ಸಂಯೋಗಂ ಯಯಾತೇಹ ನಹುಷಸ್ಯ ಚ. ನಾಹುಷಸ್ಯ ನಹುಶನ ಮಗನಾಗಿರತಕ್ಕಂಥ ಯಯಾತಿ ಮಹಾರಾಜಿಯ ರಾಜನಿಗೆ ದೇವಯಾನಿ ಜೊತೆಗೆ ಸಂಪರ್ಕ ಹೇಗಾಯಿತು ಎಂಬುದನ್ನು ನಾನು ನಿಮಗೆ ವಿಸ್ತಾರವಾಗಿ ಹೇಳುತ್ತೇನೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಸುರಾಣಾಂ ಅಸುರಾಣಾಂ ಚ ಸಮಜಾಯತ ವೈಮಿಥ ಐಶ್ವರ್ಯಂ ಪ್ರತಿ ಸಂಘರ್ಷ ತ್ರೈಲೋಕ್ಯ ಸಚರಾಚರೇ. ಈ ಮೂರು ಲೋಕದಲ್ಲಿರತಕ್ಕಂಥ ಐಶ್ವರ್ಯದ ಕುರಿತು ಸಾಮಾನ್ಯವಾಗಿ ಸ್ವರ್ಗದ ಕುರಿತು ದೇವದೈತ್ಯರಿಗೆ ಸಂಗ್ರಾಮ ಇದ್ದೇ ಇದೆ, ನಡೀತಿತ್ತು. ಜಿಗೀಷಯ ತದೋ ದೇವಾಹ ಬಬ್ರಿರೇ ಅಂಗಿರಸಂ ಮುನಿಂ ಪೌರೋಹಿತ್ಯೇನ ಯಾಜ್ಯಾರ್ಥೇ ಕಾವ್ಯಂ ತೂಷಣ ಸಂಪರೇ. ಜಯವು ತಮಗೆ ಸಿದ್ಧಿಸಬೇಕು ಅಂತ ದೇವತೆಗಳು ಅಂಗೀರಸರ ಮಗನಾಗಿರತಕ್ಕಂಥ ಬೃಹಸ್ಪತ್ಯಾಚಾರ್ಯರನ್ನು ಯಜ್ಞ ನಿರ್ವಹಣೆಗಾಗಿ ಪುರೋಹಿತರನ್ನಾಗಿ ಬಯಸಿದರು. ರಾಕ್ಷಸರು ಅಥವಾ ದೈತ್ಯರು ಕಾವ್ಯರಾಗಿರ್ತಕ್ಕಂಥ ಕವಿಗಳ ಮಕ್ಕಳು ಭೃಗಮಹರ್ಷಿಗಳ ಮಕ್ಕಳಾಗಿರ್ತಕ್ಕಂಥ ಶುಕ್ರಾಚಾರ್ಯರನ್ನು ಕೇಳಿದರು. ಬ್ರಾಹ್ಮಣೌ ತಾವುಭೌ ನಿತ್ಯಂ ಅನ್ಯೋನ್ಯ ಸ್ಪರ್ಧಿನೌ ಭೃಶಂ ತತ್ರ ದೇವಾಹ ನಿಜಗ್ನುರ್ಯಾನ್ ದಾನವಾನ್ ಯುತಿ ಸಂಗತಾನ್ ತಾನ್ ಪುನರ್ಜೀವಯಾಮಾಸ ಕಾವ್ಯೋ ವಿದ್ಯಾಬಲಾಶ್ರಯಾತ್ ತತಸ್ಥೇ ಪುನರುತ್ಥಾಯ ಯೋಧಯಾಂ ಚಕ್ರರೇ ಸುರಾನ್. ಅದರಲ್ಲಿ ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರು ಇಬ್ಬರು ಬ್ರಾಹ್ಮಣರು ಪರಸ್ಪರ ಸ್ಪರ್ಧೆ ಅವರಿಗಿದೆ ಎಂಬುದು ಹೇಳ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿರತಕ್ಕಂಥ ದೇವತೆಗಳು ದೈತ್ಯರನ್ನು ಕೊಲ್ತಾ ಬಂದರು ಯುದ್ಧದಲ್ಲಿ. ಸತ್ತಂಥ ದೈತ್ಯರನ್ನು ಶುಕ್ರಾಚಾರ್ಯರು ತಾವು ಮೃತ ಸಂಜೀವಿನಿ ವಿದ್ಯೆಯಿಂದ ಬದುಕಿಸ್ತಾ ಬಂದರು. ಅದರಿಂದ ಅವರೆಲ್ಲರ ಅಸುರರು ಸುರರ ಮೇಲೆ ಯುದ್ಧಕ್ಕೆ ಪುನಃ ಮತ್ತು ಬರ್ತಾ ಇದ್ರು. ಅಸುರಾಸ್ತು ನಿಜಗ್ನುರ್ ಯಾನ್ ಸುರಾನ್ ಸಮರ ಮೂರ್ಧನಿ ತಾನ್ ನತಾನ್ ಸಂಜೀವಯಾಮಾಸ ಬೃಹಸ್ಪತಿ ರುದಾರಧೀಹಿ. ಅಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಯುದ್ಧರಂಗದಲ್ಲಿ ದೇವತೆಗಳು ಕೊಂದಂಥ ಅಸುರರನ್ನು ಶುಕ್ರಾಚಾರ್ಯ ಬದುಕಿಸ್ತಾ ಇದ್ರು. ಅಸುರರ ಕೈಯಲ್ಲಿ ಸತ್ತಂಥ ದೇವತೆಗಳನ್ನು ಬೃಹಸ್ಪತ್ಯಾಚಾರ್ಯರು ಬದುಕಿಸ್ತಾ ಇದ್ದಿಲ್ಲ. ಯಾಕೆ? ಉದಾರಧೀಹಿ ಅಂತ ಹೇಳ್ತಾ ಇದ್ದಾರೆ. ಉದಾರ ಬುದ್ಧಿಯವರದ್ದು ಅಂದರೆ ಸ್ವಾಮಿ ಇಟ್ಟಂತೆ ಸಾವು ಬರುತ್ತೆ ಮತ್ತು ನಾನು ಬದುಕಿಸೋದು ಯಾಕೆ ಅಂತ ಅವರತ್ತು ಇಲ್ಲಿ ಹೇಳ್ತಾ ಇದ್ದಾರೆ. ನಹಿ ವೇದ ಸತಾಂ ವಿದ್ಯಾಂ ಯಾಂ ಕಾವ್ಯೋ ವೇತ್ಯ ವೀರ್ಯವಾನ್ ಸಂಜೀವಿನೀಂ ತಥೋ ದೇವಾಹ ವಿಷಾದ ಮಗವನ್ ಪರಂ. ಇನ್ನೊಂದು ವಿಷಯ ಏನದು ಅಂದರೆ ಬೃಹಸ್ಪತ್ಯಾಚಾರ್ಯರಿಗೆ ಈ ಮೃತ ಸಂಜೀವಿನಿ ವಿದ್ಯಾ ಎಂಬುದು ಗೊತ್ತಿದ್ದಿಲ್ಲ. ಅದು ಶುಕ್ರಾಚಾರ್ಯರಿಗೆ ಮಾತ್ರ ಗೊತ್ತಿತ್ತು. ಆದ್ದರಿಂದ ದೇವತೆಗಳು ತುಂಬ ದುಃಖವನ್ನು ಪಟ್ಟಂತೆ. ತೇತು ದೇವಾಹ ಭಯೋದ್ವಿಗ್ನಃ ಕಾವ್ಯಾದುಶನಶಸ್ತದಾ ಊಚು ಕಚಮುಪಾಗಮ್ಯ ಜ್ಯೇಷ್ಠಂ ಪುತ್ರಂ ಬೃಹಸ್ಪತೇ. ಆ ಶುಕ್ರಾಚಾರ್ಯರಿಂದ ಭಯದಿಂದ ವಿಚಾರ ಮಾಡತಕ್ಕಂಥ ದೇವತೆಗಳು ಬೃಹಸ್ಪತ್ಯಾಚಾರ್ಯರ ದೊಡ್ಡ ಮಗನಾಗಿರ್ತಕ್ಕಂಥ ಕಚನನ್ನು ಸಮೀಪಿಸಿ ಆತನ ಜೊತೆಗೆ ಇಷ್ಟು ಹೇಳ್ತಾ ಇದ್ದಾರೆ. ಭಜಮಾನಾನ್ ಭಜಸ್ವಾಸ್ಮಾನ್ ಕುರುಣ ಸಾಹ್ಯಮುತ್ತಮಂ ಯಾಸಾ ವಿದ್ಯಾ ನಿವಸತಿ ಬ್ರಾಹ್ಮಣೇ ಅಮಿತ ತೇಜಸಿ ಶುಕ್ರೇ ತಾಮಾಹರ ಕ್ಷಿಪ್ರಂ ಭಾಗಭಾಂಗ್ನೋ ಭವಿಷ್ಯಸಿ ವೃಷಪರ್ವ ಸಮೀಪೇ ಹಿ ಶಕ್ಯೋ ದ್ರಷ್ಟುಂ ತ್ವಯಾ ದ್ವಿಜಃ. ನಿನ್ನನ್ನು ನಾವು ಅನುಸರಿಸಿ ಬರ್ತೀವಯ್ಯ, ಗುರುಗಳನ್ನು ಅನುಸರಿಸ್ತಾ ಇದ್ದೀವಿ, ನಿನ್ನನ್ನು ನಾವು ಸೇವಾ ಮಾಡ್ತಾ ಇದ್ದೀವಿ, ನಮಗೆ ಉತ್ತಮವಾದ ಸಹಾಯ ಮಾಡಬೇಕು. ಏನು ಮಹಾ ತೇಜಸ್ವಿಯಾಗಿರತಕ್ಕಂಥ ಶುಕ್ರಾಚಾರ್ಯರು, ಅವರ ಹತ್ರ ವಿದ್ಯೆ ಇದೆಯಲ್ಲ, ಆ ವಿದ್ಯೆಯನ್ನು ವೇಗವಾಗಿ ಅಪಹಾರ ಮಾಡಿಕೊಂಡು ಬಾ. ಆವಾಗ ನೀವು ನಮ್ಮ ಜೊತೆಗೆ ಆವಿರ್ಭಾಗವನ್ನು ಪಡೆಯಲಿಕ್ಕೆ ಆಗುತ್ತೆ. ಹೌದಾ, ನಾನು ಎಲ್ಲಿ ಹೋಗಬೇಕು ಅಂದರೆ, ವೃಷಪರವರಾಜನ ಹತ್ರ ಶುಕ್ರಾಚಾರ್ಯರಿದ್ದಾರೆ, ಅಲ್ಲಿಗೆ ಹೋಗು. ರಕ್ಷಂತೆ ರಕ್ಷತೆ ದಾನವಾಂಸ್ತತ್ರ ನಸ ರಕ್ಷತ್ಯ ದಾನವಾನ್ ತಮಾರಾಧಯಿತುಂ ಶಕ್ತ ಭವಾನ್ ಪೂರ್ವಯ ಕವಿಂ. ಶುಕ್ರಾಚಾರ್ಯರು ದಾನವರನ್ನು ಮಾತ್ರ ರಕ್ಷಣೆ ಮಾಡ್ತಾ ಇದ್ದಾರೆ, ದೇವತೆಗಳನ್ನು ರಕ್ಷಣೆ ಮಾಡ್ತಾ ಇಲ್ಲ. ಯೌವನದಲ್ಲಿರತಕ್ಕಂಥ ನೀನು ಆ ಶುಕ್ರಾಚಾರ್ಯನ ಆರಾಧನೆ ಮಾಡಲಿಕ್ಕೆ ಸಮರ್ಥನಾಗಿದೆಯ, ಹೋಗಿ ಬಾ. ದೇವಯಾನೀಂ ಚ ದಯಿತಾಂ ಸುತಾಂ ತಸ್ಯ ಮಹಾತ್ಮನಃ ತ್ವಂ ಆರಾಧಯಿತುಂ ಶಕ್ತಃ ನಾನ್ಯ ಕಶ್ಚನ ವಿದ್ಯತೆ. ಆ ಶುಕ್ರಾಚಾರ್ಯರು ಮಹಾತ್ಮರವರು, ಅವರ ಮಗಳು ಪ್ರೀತಿ ಪಾತ್ರಳಾಗಿರ್ತಕ್ಕಂಥ ದೇವಯಾನಿ, ಆ ದೇವಯಾನಿಯನ್ನೂ ಸೇವಾ ಮಾಡಬೇಕು, ಅದಕ್ಕೆ ನೀನೇ ಸಮರ್ಥ, ಇನ್ಯಾರೂ ಇಲ್ಲ. ಶೀಲದಾಕ್ಷಿಣ್ಯ ಮಾಧುರ್ಯೈ ಆಚಾರೇಣ ದಮೇನ ಚ ದೇವಯಾನ್ಯಾಂ ಹಿ ತುಷ್ಟಾಯಾಂ ವಿದ್ಯಾಂ ತಾಂ ಪ್ರಾಪ್ಯಸಿ ಧ್ರುವಂ. ಒಳ್ಳೆ ನಡವಳಿಕೆ ಇದೆ, ದಯ, ಒಳ್ಳೆ ಮಾತು, ಆಚಾರ, ಇಂದ್ರಿಯ ನಿಗ್ರಹ, ಇದೆಲ್ಲದರಿಂದ ದೇವಯಾನಿ ನಿನ್ನಲ್ಲಿ ಸಂತುಷ್ಟಳಾಗ್ತಾಳೆ. ಆವಾಗ ನಿನಗೆ ಆ ವಿದ್ಯಾ ನಿನಗೆ ಖಚಿತವಾಗಿ ಬಂದೇ ಬರುತ್ತೆ ಅಂತ ಹೇಳಿದಾಗ, ತಥೇತ್ಯುಕ್ತ್ವಾ ತತಃಪ್ರಾಯಾತ್ ಬೃಹಸ್ಪತಿ ಸುತಃಕಚಃ ತದಾಭಿಪೂಜಿತೋ ದೇವೈಃ ಸಮೀಪೇ ವೃಷಪರ್ವಣಃ. ಆವಾಗ ದೇವತೆಗಳೆಲ್ಲ ಅಷ್ಟು ಹೇಳಿದಾಗ ಸರಿ ಅಂತ ಹೇಳಿ ಕಚ, ವಿಶೇಷವಾಗಿ ದೇವತೆಗಳಿಂದ ಸತ್ಕಾರಕ್ಕೆ ಪಾತ್ರರಾಗಿ ವೃಷಪರವ ರಾಜನ ಹತ್ರ ಹೋಗ್ತಾ ಇದ್ದಾರೆ. ಸಗತ್ವಾ ತ್ವರಿತೋ ರಾಜನ್ ದೇವೈ ಸಂಪ್ರೇಷಿತ ಕಚ ಅಸುರೇಂದ್ರಪುರೇ ಶುಕ್ರಂ ದೃಷ್ಟ ವಾಕ್ಯಮುವಾಚ. ದೇವತೆಗಳು ಹಾಗೆ ಕಳಿಸಿದ ಕೊಳ್ಳೆ ಕಚ ಬೇಗ ಹೋಗಿ ಆ ರಾಕ್ಷಸ ರಾಜನಾಗಿರ್ತಕ್ಕಂಥ ವೃಷಪರವ ರಾಜನ ಹತ್ರ ಹೋಗಿ ಅಲ್ಲಿ ಶುಕ್ರಾಚಾರ್ಯರಿದ್ದರೆ ಅವರಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ. ಋಷೇ ಆಂಗೀರಸ ಪೌತ್ರಂ ಪುತ್ರಂ ಸಾಕ್ಷಾತ್ ಬೃಹಸ್ಪತೇ ನಾಮ್ನಾ ಕಚಮಿತಿ ಖ್ಯಾತಂ ಶಿಷ್ಯಂ ಗೃಹಾತು ಮಾಂ ಭವಾನ್. ಪಟ್ಟ ಹೇಳ್ತಾ ಇದ್ದಾರೆ ಅಲ್ಲಿ, ಬಚ್ಚಿಟ್ಕೊಂಡು ಏನಿಲ್ಲ, ಅಯ್ಯ ನಾನು ಆಂಗೀರಸರ ಮೊಮ್ಮಗ, ಬೃಹಸ್ಪತ್ಯಾಚಾರ್ಯರ ಮಗ ಕಚ ಅಂತ, ನನ್ನನ್ನು ನೀವು ಶಿಷ್ಯನನ್ನ ಸ್ವೀಕಾರ ಮಾಡಬೇಕು. ಬ್ರಹ್ಮಚರ್ಯಂ ಚರಿಷ್ಯಾಮಿ ತ್ವಯ್ಯಹಂ ಪರಮಂ ಗುರು ಅನುಮನ್ಯಸ್ವಮಾಂ ಬ್ರಹ್ಮನ್ ಸಹಸ್ರಂ ಪರಿವತ್ಸರಾನ್. ನಿಮ್ಮನ್ನು ಗುರುವಾಗಿ ಸ್ವೀಕಾರ ಮಾಡಿ ನಾನು ನಿಮ್ಮಲ್ಲಿ 1000 ವರ್ಷಗಳ ಕಾಲ ಬ್ರಹ್ಮಚರ್ಯವನ್ನು ವಿಶೇಷವಾಗಿ ಪಾಲನೆ ಮಾಡ್ತೀನಿ, ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಆ ಜ್ಞಾನಿಗಳ ವ್ಯವಹಾರ, ಯದ್ಯಪಿ ದೇವತೆಗಳ ಕಡೆಯಿಂದ ಬಂದದ್ದು, ತಮ್ಮ ಪ್ರತಿಸ್ಪರ್ಧಿ ಅಂತ ಹೇಳ್ತಾ ಇದ್ದಾರೆ ಶುಕ್ರಾಚಾರ್ಯರಿಗೂ ಬೃಹಸ್ಪತ್ಯಾಚಾರ್ಯರಿಗೂ, ಅವರ ಮಗ ಬಂದದ್ದು. ಏ ನಾನು ಹೇಳಿಕೊಡಲ್ಲ, ಹೋಗು ಅಂತ ಹೇಳ್ಬೋದಲ್ಲ, ಇಲ್ಲ ಶುಕ್ರಾಚಾರ್ಯ ಹೇಳ್ತಾ ಇದ್ದಾರೆ. ಕಚ ಸ್ವಾಗತಂ ಸುಸ್ವಾಗತಂ ತೇಸ್ತು ಪ್ರತಿಗೃಹಾಮಿ ತೇ ವಚ ಅರ್ಥಯಿಷ್ಯೇ ಮಹಮರ್ಚ್ಯಂ ತ್ವಾಂ ಅಚ್ಯುತೋಸ್ತು ಬೃಹಸ್ಪತಿ. ನೋಡಯ್ಯ ಕಚ, ನಿನಗೆ ಸ್ವಾಗತ, ನಿನಗೆ ನಾನು ಗೌರವವನ್ನು ಕೊಡ್ತಾ ಇದ್ದೇನೆ, ನಿನ್ನ ಮಾತನ್ನು ಅಂಗೀಕಾರ ಮಾಡ್ತಾ ಇದ್ದೇನೆ. ನೀನು ಗೌರವಿಸಲಿಕ್ಕೆ ಯೋಗ್ಯನಾಗಿದ್ದೀಯಾ, ಅದಕ್ಕೆ ನಿನ್ನನ್ನು ಗೌರವಿಸಿದರೆ ನಾನು ಬೃಹಸ್ಪತ್ಯಾಚಾರನ ಗೌರವಿಸಿದಂತೆ ಆಗುತ್ತೆ ಅಂತ ಆ ರೀತಿಯಲ್ಲಿ ವಿಶೇಷವಾಗಿ ಕಚನನ್ನ ಶುಕ್ರಾಚಾರ್ಯರು ಸ್ವೀಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡಬೇಕಾಗಿದ್ದು, ಬೃಹಸ್ಪತ್ಯಾಚಾರರು ಹೇಗೋ ಶುಕ್ರಾಚಾರ್ಯರು ಹಾಗೆ ಭಗವಂತನ ಏಕಾಂತ ಭಕ್ತರು. ಭಗವಂತನ ಆಜ್ಞೆಯಿಂದ ಇಬ್ಬರಿಗೆ, ಎರಡು ವರ್ಗದವರಿಗೆ ಇಬ್ಬರು ಪುರೋಹಿತರಾಗಿ ನಿಂತಿದ್ದಾರೆ. ಭಗವಂತ ಏಕಾಂತ ಭಕ್ತರು. ಅದಕ್ಕೆ ಬಲರಾಮದೇವರು ಹೇಳಿಕೊಟ್ಟಿರತಕ್ಕಂಥ ಒಂದು ಸ್ತೋತ್ರ, ಅದು ಹರಿವಂಶದಲ್ಲಿ ಬರುತ್ತೆ. ಅಲ್ಲಿ ಹೇಳುತ್ತಾರೆ, ಬೃಹಸ್ಪತ್ಯಾಚಾರ್ಯರಿಗೆ ನಮಸ್ಕಾರ ಮಾಡಬೇಕು, ಹಾಗೆ ಶುಕ್ರಾಚಾರ್ಯರಿಗೂ ನಮಸ್ಕಾರ ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅದಕ್ಕೆ ಶುಕ್ರಾಚಾರ್ಯರನ್ನು ಗ್ರಹಗಳಲ್ಲಿ ವಿಶೇಷವಾಗಿ ಬೃಹಸ್ಪತಿ ಆಚಾರ ಜೊತೆಗೆ ಶುಕ್ರಾಚಾರ್ಯ ಗುರು ಶುಕ್ರ ಅಂತ ಅಲ್ಲಿ ಅವರಿಬ್ಬರಿಗೂ ನಾವು ನಮಸ್ಕಾರ ಮಾಡುವುದು ಅಲ್ಲಿ ನಮಗೆ ಬರುತ್ತೆ. ನಾವು ನಮಸ್ಕಾರ ಮಾಡುತ್ತೇವೆ, ಗೊತ್ತಿಲ್ಲ ಶುಕ್ರಾಚಾರ್ಯರವರು ಅಂತ ತಿಳಿದು ನಮಸ್ಕಾರ ಮಾಡಬೇಕು ಆ ಮಹಾತ್ಮರಿಗೆ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು. ಮುಂದಿನದನ್ನು ನಾಳೆ ನೋಡೋಣ.